ഹയഗ്രീവം ചിദാനന്ദവിഗ്രഹം സദനുഗ്രഹം ദശഗ്രീവച്ഛിദം ശാപാന്മണിഗ്രീവവിമോചനം സ്വനാമഗ്രഹണാദേവാനിരസ്തഗ്രഹവിഗ്രഹം വൃന്ദാവനഗതം വന്ദേ ബ്രഹ്മരുദ്രേന്ദ്രവന്ദിതം സ്വാന്തസ്ഥാനന്തശയ്യായ പൂർണജ്ഞാനരസാരണശേ ഉത്തുംഗവാക്തരംഗായ മധ്വദുഗ്ധബ്ധയേ നമഃ. ഗുരുമഖില ഗുണജ്ഞം സദ്ഗുണൈകാധിവാസം ശമതമപരിനിഷ്ഠം സത്വനിഷ്ഠം വരിഷ്ഠം സകലസുജനശിഷ്ടം നിത്യനിർദ്ധൂതകഷ്ടം ഹയമുഖപദനിഷ്ഠം മാം ഭജന്തു പ്രപന്നാഃ. പൂജ്യായ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ നമതാം കാമധേനവേ. നീലാകരാർത്തിതാനന്തലീലാഗോപാലപാലിതാൻ വിദ്യാപയോനിധീന് വന്ദേ ബ്രഹ്മ വിദ്യാഗുരുന് മമ. ബ്രഹ്മചര്യ ഹരിപ്രീതി സുവിദ്യാവാദശാലിന ഇഷ്ടദാൻ കഷ്ടഹർത്തോന്നഹ വിദ്യാമാന്യാൻ മുനീന് നമഃ. വാദിരാജപദദ്വന്ദ്വാരിജാസക്തമാനസാൻ വിശ്വപ്രിയ ഗുരുന് വന്ദേ മന്ദോഹം ഭീവിശുദ്ധയേ. സത്യം സത്യം പുനഃസത്യം വിഷ്ണുതീർത്ഥപ്രസാദതഃ സർവേ കാമാഃ ഭവന്ത്യേവാ ശ്രവതോ ബിംബസന്നിധൗ. ചിന്താമണിം സുഭക്താനാം കൽപവൃക്ഷം ച കാമദം സ്വാമിനം ത്വാം രഘുപ്രേമതീർത്ഥം വന്ദേഹ്യഭീഷ്ടദം. അജ്ഞാനതിമിരച്ഛേദം ബുദ്ധിസമ്പത്പ്രദായകം വിജ്ഞാനവിമലം ശാന്തം വിജയാഖ്യഗുരും ഭജേ. ഓം ജന്മാദ്യസ്യ യതോന്വയാദിതരതശ്ചാർത്ഥേഷ്വഭിഘ്നസ്വരാട് തേനേ ബ്രഹ്മഹൃദായാദികവയേ മുഖ്യം ത്രിയം സൂരയഃ. തേജോവാരിമൃദാം യഥാ വിനിമയോ യത്ര ത്രിസർഗോ മൃഷാ ധാംനാ സ്വേന സദാ നിരസ്തകുഹകം സത്യം പരം ധീമഹി. ശ്രീഗുരുഭ്യോ നമഃ. ഹരിഃ ഓം. ಫಲಗಳನ್ನು ಬಯಸಿ ಕರ್ಮ ಮಾಡೋದು ಅಂತಿದೆ, ಅದನ್ನು ಬಿಡಬೇಕು. ಯಾಕೆ? ಈ ಫಲ ಶಾಶ್ವತ ಅಲ್ಲ. ಇಷ್ಟು ಕಷ್ಟಪಟ್ಟು ನಾವು ಮಾಡಿದಾಗ ಬಂದ ಫಲ ಬೇಗ ಹೊರಟು ಹೋಗಿಬಿಟ್ರೆ ಪುನಃ ಎಲ್ಲ ಮಾಡಬೇಕಾಗುತ್ತೆ. ಮತ್ತೇನು ಮಾಡಬೇಕು? ಈ ಕರ್ಮ ಮಾಡುವಾಗಲೇನೆ ಭಗವಂತನ ಪ್ರೀತಿಗಾಗಿ ಮಾಡಿಬಿಟ್ರೆ ಅದು ಶಾಶ್ವತವಾಗಿ ಉಳಿದು ಬಿಡುತ್ತೆ. ನಂತರ ಇವೆಲ್ಲ ತಾನಾಗಿ ಬರುತ್ತೆ. ಅದನ್ನು ಹೇಳ್ತಾರೆ, ಇಷ್ಟೈವ ದೇವತಾ ಯಜ್ಞೈ ಸ್ವರ್ಲೋಕಂ ಯಾತಿ ಯಾಜ್ಞಿಕ ಭುಂಜತಿ ದೇವವತ್ತತ್ರ ಭೋಗಾನ್ ದಿವ್ಯಾನ್ ನಿಜಾರ್ಜಿತಾನ್. ಸತ್ಯ. ಏನು ವಿಶೇಷವಾಗಿ ದೇವತೆಗಳನ್ನು ಯಜ್ಞಗಳಿಂದ ಯಾರು ಯಾಜ್ಞಿಕರಾದವರು ಯಜನ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಅಲ್ಲಿ ದೇವತೆಗಳಂತೆ ವಿಶೇಷವಾಗಿ ದಿವ್ಯ ಭೋಗಗಳನ್ನು, ತಮ್ಮ ಪುಣ್ಯದಿಂದ ಆರ್ಜಿತವಾದ ಭೋಗಗಳನ್ನು ಪಡಿತಾರೆ. ಸುಪುಣ್ಯೋಪಚಿತೆ ಶುಭ್ರೆ ವಿಮಾನೇ ಉಪಗೀಯತೆ ಗಂಧರ್ವೈ ವಿಹರನ್ ಮಧ್ಯೆ ದೇವೀನಾಂ ಹೃದ್ಯವೇಷ ಧೃಕ್. ವಿಶೇಷವಾಗಿ ತಮ್ಮ ಪುಣ್ಯದಿಂದ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಶುಭ್ರವಾದಂಥ ವಿಮಾನಗಳಲ್ಲಿ ಸುತ್ತು ಎಲ್ಲರಿಗೂ ಗಾನ ಮಾಡುತ್ತಾರೆ. ಗಂಧರ್ವರಿಂದ ಕೂಡಿಕೊಂಡು, ವಿಶೇಷವಾದ ಅಪ್ಸರಶಾಸ್ತ್ರೀಯರಿಂದ ಕೂಡಿಕೊಂಡು, ಒಳ್ಳೆ ವೇಷವನ್ನು ಧಾರಣೆ ಮಾಡಿಕೊಂಡು ಚೆನ್ನಾಗಿ ತಿರುಗಾಡಬಹುದು. ಸ್ತ್ರೀಭಿ ಕಾಮಗ ಯಾನೇನ ಕಿಂಕಿಣಿ ಜಾಲಮಾಲಿನ ಕ್ರೀಡನ್ ನ ವೇದಾತ್ಮಪಾತಂ ಸುರಕ್ರೀಡೇಶು ನಿರವೃತಃ. ಸ್ತ್ರೀಯರಿಂದ ಕೂಡಿಕೊಂಡು ಎಲ್ಲಿಗೆ ಹೋಗಬೇಕಂದ್ರೆ ಅಲ್ಲಿಗೆ ಹೋಗತಕ್ಕಂಥ ವಿಮಾನ, ಒಳ್ಳೆ ಮುತ್ತು ಮೊದಲಾದ ಗೊಂಚಲುಗಳೆಲ್ಲ ಕಟ್ಟಿರ್ತಾರೆ ಆ ವಿಮಾನದಲ್ಲಿ. ಅಲ್ಲಿ ಸ್ತ್ರೀಯರಿಂದ ಕೂಡಿಕೊಂಡು ತಾನು ಆಟ ಆಡುತ್ತಾ ಬೇಕಾದ್ದೆಲ್ಲ ಭೋಗ ಪಡ್ತಾ ನವೇದ ಆತ್ಮಪಾತಂ, ತಾನು ಬಿದ್ದು ಹೋಗೋದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಓಣ ಪುಣ್ಯವೆಲ್ಲ ಹೋಗ್ತಾ ಇದೆ. ಸುರಾಕ್ರೀಡೇಶು ನಿರ್ವೃತಃ. ಸುರಾಕ್ರೀಡೇಶು ಅಂದರೆ ದೇವಕ್ರೀಡಾ ಸ್ಥಾನ ವನೇಶು. ಸುರ ಆಕ್ರೀಡೇಶು, ಸುರಾಕ್ರೀಡೇಶು ಅಂದರೆ ಸುರ ಆಕ್ರೀಡೇಶು, ದೇವತೆಗಳು ವಿಹಾರ ಮಾಡುವಂಥ ವನಗಳಲ್ಲಿ ವಿಶೇಷವಾಗಿ ಸಂತೋಷವಾಗಿ ತಿರುಗ್ತಾ ಇರ್ತಾನೆ. ತನ್ನ ಪುಣ್ಯಕ್ಷೀಣ ಆಗುವುದು ಗೊತ್ತಾಗಲ್ಲ. ತಾವತ್ ಪ್ರಮೋದತೆ ಸ್ವರ್ಗೇ ಯಾವತ್ ಪುಣ್ಯಂ ಸಮಾಪ್ಯತೆ ಕ್ಷೀಣ ಪುಣ್ಯ ಪತತ್ಯರ್ವಾಕ್ ಅನಿಚ್ಛನ್ ಕಾಲಚಾಲಿತ. ಎಷ್ಟರವರಿಗೆ ಪುಣ್ಯ ಇರುತ್ತೋ ಅಷ್ಟರವರೆಗೆ ಸಂತೋಷ ಪಡ್ತಾ ಇರ್ತಾನೆ. ಯಾವಾಗ ಪುಣ್ಯ ನಾಶ ಆಯಿತು, ಪುಣ್ಯ ಮುಗಿದೋಯ್ತು, ಪತತಿ ಅರ್ವಾಕ್ ಅನಿಚ್ಛನ್, ಕಡೆಗೆ ಬೀಳ್ತಾನೆ, ಭೂಮಿಗೆ ಬಂದ್ಬಿಡ್ತಾನೆ. ಇಷ್ಟ ಇರಲ್ಲ ಬರಬೇಕು ಅಂದ್ರೆ. ಯಾಕೆ ಹೇಳ್ತಾ ಇದ್ದಾರೆ? ಕಾಲಚಾಲಿತ, ಕಾಲ ನಿಯಾಮಕ ಹರಿಣ ಚಾಲಿತ. ಕಾಲ ನಿಯಾಮಕನಾದ ಭಗವಂತ ನಡೆಯನ ಕಳಕ್ಕೆ ಅಂತ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯದಿ ಅಧರ್ಮರತಃ ಸಂಗಾತ್ ಅಸತಾಮಜಿತೇಂದ್ರಿಯ ಕಾಮಾತ್ಮ ಕೃಪಣೋ ಲುಬ್ಧ ಸ್ತ್ರೈಣೋ ಭೂತ ವಿಹಿಂಸಕ. ಆದ್ದರಿಂದ ತಸ್ಮಾತ್ ಪ್ರವೃತ್ತ ಧರ್ಮಸ್ಯ ನಶ್ವರ ಫಲತ್ವಾತ್ ಅಪಮರ್ಥತ. ನೀವು ಎಷ್ಟು ಕೋಟಿ ಕಲ್ಪಗಳು ಹೀಗಿದ್ರು, ಎಷ್ಟು ಕೋಟಿ ಕಲ್ಪಗಳಿದ್ರು ಹೀಗೆ ಹೋಗ್ಬೇಕು, ಹೀಗೆ ಬರಬೇಕು, ಹೀಗೆ ಹೋಗ್ಬೇಕು ಬರಬೇಕು, ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು, ಸಾಕಲ್ಲ ಅಂದ್ರೆ ಬಂದದ್ಯಾಕೆ, ಏನು ವಿಷಯ ತಿಳ್ಕೊಳ್ರಿ, ಏನು ಇಲ್ಲಿ ವಿಶೇಷ ಏನು ಅಂದರೆ, ಜೀವಿಗೆ ಸುಖ ಅಂದರೆ ಹೇಗೆ ಎಲ್ಲಿಂದ ಬರುತ್ತೆ? ಜೀವನ ಸ್ವರೂಪ ದೇಹದಲ್ಲಿ ಸುಖವಿದೆ, ಅದು ಈ ಮೋಕ್ಷಕ್ಕೆ ಹೋಗೋ ಪರ್ಯಂತ ಸಿಗಲ್ಲ, ಮೋಕ್ಷಕ್ಕೆ ಹೋಗೋ ಪರ್ಯಂತ ಸಿಗಲ್ಲ. ಇಲ್ಲಿ ಆದರೂ, ಸ್ವರ್ಗದಲ್ಲಾದರೂ, ಯಾವ ಲೋಕದಲ್ಲಾದರೂ ನಾನಾ ರೀತಿಯಾಗಿ ತಿಂದು ಕುಡಿದು ಏನು ಮಾಡಿ ಭೋಗಾದಿಗಳು ಪಟ್ಟರೆ ಅದರಿಂದ ಬರುವ ಸುಖ ಅಂದ್ರೆ ಏನಿಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದರಿಂದ ಬರುವ ಸುಖ ಒಂದೇ, ಏನು? ಮನಸ್ಸು ವಿಕಾರ ಆಗುತ್ತೆ, ಜಡವಾದ ಮನಸ್ಸಿನ ವಿಕಾರ ಬರುತ್ತೆ. ಆ ವಿಕಾರ ಹಿತಕರವಾಗಿದ್ರೆ ಸುಖ, ಹಿತಕರವಲ್ಲದಿದ್ದರೆ ದುಃಖ. ಈ ಸುಖ ಎಂಥದ್ದು? ಆ ಮನಸ್ಸಿನ ವಿಕಾರ ರೂಪವಾದ ಸುಖವಾದರೂ ಎಷ್ಟು ಹೇಳ್ತಾ ಇದ್ದಾರೆ? ಜೇನು ಮುಂದೆ ಇಟ್ಟಾಗ ಜೇನಿನ ಬದಲಾಗಿ ಒಂದು 100 ಲೀಟರ್ ನೀರಲ್ಲಿ ಒಂದು ಕಲಸಕ್ರಿ ಹಾಕಿದರೆ ಹೇಗಿರುತ್ತೋ ಅಂಥದ್ದು ಎರಡು ನೋಡಿದರೆ. ಸ್ವರೂಪ ದೇಹದಲ್ಲಿರುವ ಆನಂದ ಅಂಥದ್ದು, ಜೇನಿನಂಥದ್ದು, ಬರೇ ನೀರಿನಂಥದ್ದು ಈ ಹೊರಗಿನ ಮಾನಸಿಕ ವಿಕಾರ ರೂಪವಾದ ಸುಖ. ಈ ಸ್ವರ್ಗಕ್ಕೆ ಹೋದ್ರೂ ಎಲ್ಲಿಗೆ ಹೋದ್ರೂ ಇದೇ ಸುಖ ಅಷ್ಟೇ, ಇನ್ಯಾವ ಸಿಗಲ್ಲ. ಇನ್ನ ಜೀವಿ ಬಂದದ್ಯಾಕೆ ಅಂದರೆ, ತನ್ನ ಸುತ್ತೂ ಲಿಂಗ ದೇಹ ಇದೆ, ಆ ಪೊರೆಯನ್ನ ಕಳಚಿಕೊಳ್ಳುವ ಸಾಧನೆ ಮಾಡಲಿಕ್ಕೆ ಬಂದದ್ದು. ಮಾಡಿದ ಮೇಲೆ ಆ ಪೊರೆ ಹೋದರೆ ದೇವರ ಸನ್ನಿಧಾನದಲ್ಲಿ ಇನ್ನೆಲ್ಲೂ ತಿರುಗಾಡ್ಲಿಕ್ಕಿಲ್ಲ, ಎಲ್ಲಿಗೂ ಬರ್ಲಿಕ್ಕಿಲ್ಲ. ಅಂದ್ರೆ ಈ ಸ್ವರ್ಗ, ಭೂಮಿ, ನರಕ ಯಾವುದೂ ಇಲ್ಲ, ಸಂತೋಷವಾಗಿ ವೈಕುಂಠದಲ್ಲಿ ಈ ಭೋಗಗಳೆಲ್ಲ ಅದ್ಭುತವಾದ ಆನಂದದಿಂದಿರಬಹುದು. ಅದನ್ನ ಬಿಟ್ಟು ಇದಕ್ಕಾಗಿ ಇಲ್ಲೇ ಒದ್ದಾಡೋದು ಯಾಕೆ? ಅಲ್ಲಿ ಮತ್ತು ಪ್ರಶ್ನೆ, ಸರಿ ಮೋಕ್ಷಕ್ಕಾಗಿ ಪ್ರಯತ್ನ ಪಡೋಣ, ಭಗವಂತನನ್ನೇ ಚಿಂತನೆ ಮಾಡಿದ್ರೆ ಮೋಕ್ಷ ಬರುತ್ತೆ, ಮಧ್ಯೆ ಬೇಕಲ್ಲ ಅಂದ್ರೆ ದೇವರು ತಾನಾಗಿ ಕೊಡ್ತಾನೆ. ದೇವರನ್ನ ಭಜನೆ ಮಾಡಿದವರಿಗೆ ಯಾವುದಕ್ಕೂ ಕಡಿಮೆ ಮಾಡಲ್ಲ. ಇನ್ನೊಂದು ಅಲ್ಲಿ ರಹಸ್ಯ ಕೂತಿದೆ, ಏನದು? ಗೊತ್ತಿಲ್ಲದ್ದರಿಂದ ನಾವು ದೇವರ ಚಿಂತನೆ ಮಾಡಬೇಕು, ದೇವ್ರ ಚಿಂತನೆ ಮಾಡಬೇಕು ಅಂತೀರಿ. ಇಲ್ಲಿ ಸುಖ ಬೇಡವಾ ಅಂದರೆ ಇಲ್ಲಿ ನಮಗೇನು ಸುಖ ಸಿಗ್ತಾ ಇದೆ ಸ್ವರ್ಗದಲ್ಲೂ ಸಿಗುತ್ತೆ. ಆ ಸುಖಕ್ಕಿಂತ ಹೆಚ್ಚು ಸುಖ ದೇವರು ಎಲ್ಲಿ ಕೊಡ್ತಾನೆ ಅಂದರೆ ನೋಡಿ ದೇವರು ಏನು ಮಾಡ್ತಾನೆ, ಭಾಳ ಟೆಕ್ನಿಕ್ ಆತಂದು. ಯಾರು ತನ್ನನ್ನು ಚಿಂತನೆ ಮಾಡ್ತಾರೆ ಅವ್ರಿಗೆ ಎರಡೂ ಸುಖ ಕೊಡ್ತಾನಂತೆ. ನೋಡಪ್ಪ, ನಾನು ಚಿಂತನೆ ಮಾಡಿದ್ದಕ್ಕೆ ಒಂದು ಸುಖ ಕೊಡ್ತಾ ಇದ್ದೀನಿ, ಚಿಂತನೆ ಮಾಡಿದ್ದಕ್ಕೆ ಸುಖ. ಎರಡನೆಯದು ಚಿಂತನೆ ಮಾಡಿದ್ದಕ್ಕೆ ಬೋನಸ್ ಯಾವುದು, ಈ ಹೊರಗಿನ ಸುಖ ಕೊಟ್ಬಿಡ್ತಿರ್ತಾವ. ಅವಾಗ ಈ ಜೀವಿ ಎರಡು ನೋಡ್ತಾನೆ, ದೇವರ ಚಿಂತನೆ ಮಾಡಿದ್ದಕ್ಕೆ ದೇವರು ಕೊಡುವಂತ ಸುಖ, ಈ ಹೊರಗೆ ಭೋಗಪಟ್ಟರೆ ಎಷ್ಟು ಸುಖ. ಇದು ನೋಡ್ತಾನೆ, ದೇವರನ್ನ ಚಿಂತನೆ ಮಾಡಿದಾಗ ದೇವರು ಕೊಡುವ ಸುಖ ಬಹಳ ಚೆನ್ನಾಗಿರುತ್ತೆ. ಅದು ಎಂಥದ್ದು ಅಂದರೆ ಈ ಮನೋವಿಕಾರ ರೂಪವಾದ್ದೇ ಕೊಡ್ತಾನೆ ಅದು ಕೂಡ ಇಲ್ಲಿ ದೇವರು ಚಿಂತನೆ ಮಾಡಿದರೆ. ಆದರೆ ಈ ಕಂಪೇರ್ ಮಾಡಿದರೆ ಹೊರಗಿನ ಸುಖಕ್ಕಿಂತ ದೇವರ ಚಿಂತನೆ ಮಾಡಿದಾಗ ಬರುವ ಸುಖ ಬಹಳ ಆನಂದವಾಗಿರುತ್ತೆ. ಆದ್ದರಿಂದ ಸಜ್ಜನರಾದವರು ದೇವರ ಚಿಂತನೆ ಮಾಡುವುದರಲ್ಲಿ ಬರುವ ಸುಖವನ್ನು ಅನುಭವಿಸಿದವರು ಯಾರು ಈ ಹೊರಗಿನ ಸುಖವನ್ನು ಬಯಸಲ್ಲ. ಯಾಕೆ ಬೇಡ ಅಂತಿರುತ್ತೆ, ಒಳಗೆ ಇನ್ನೂ ಬೇರೆ ಸಿಗ್ತಾ ಇರುತ್ತೆ ಆನಂದ. ದೇವರ ಚಿಂತನೆ ಮಾಡಿದಾಗ ಆನಂದ ಸಿಗ್ತಾ ಇರುತ್ತೆ. ದೇವರದನ್ನು ಕೊಟ್ಟು ಕೊಟ್ಟು ಇದನ್ನು ನೋಡಪ್ಪ ಇದು ಕೊಡ್ಲ ಬೇಕಾದ್ರೆ ಕೊಡ್ತೀನಿ ನೋಡು, ಅಯ್ಯೋ ಬೇಡ ಸ್ವಾಮಿ ನಮಗಿದೆ ಬೇಡ. ಹೌದಲ್ವ, ಒಳ್ಳೆ ಪಾನಕ ಚೆನ್ನಾಗಿ ಕೊಟ್ಟದ್ದು ಕೊಡುದು, ಬರೇ ನೀರು ಕೊಟ್ಟರೆ ಯಾಕೆ ನಮ್ಗೆ ಯಾಕೆ ರೀ ಇದು ಅಂತ ಕೇಳ್ತೀರಲ್ವ, ಅದೇ ಥರ ದೇವರು ಏನು ಮಾಡ್ತಾನೆ, ಭಾಳ ಟೆಕ್ನಿಕ್ ಆತ. ತನ್ನ ಚಿಂತನೆ ಮಾಡುವಾಗ ಮನೋವಿಕಾರ ಹುಟ್ಟಿಸ್ತಾನೆ, ಎಷ್ಟು ಆನಂದ ಕೊಡ್ತಾನೆ. ಅದೇ ಹೊರಗಿನ ಸುಖ ಕೊಡುವಾಗ ಅಲ್ಲೂ ಮನೋವಿಕಾರ ಕೊಡ್ತಾನೆ ಹಿತಕರವಾದ್ದು. ಆ ಎರಡು ನೋಡಿದಾಗ ದೇವರ ಚಿಂತನೆಯಿಂದ ಬಂದಿರತಕ್ಕಂಥ ಸುಖ ಏನು ಅಜಗಜಾಂತರ ವ್ಯತ್ಯಾಸ ಇದಕ್ಕದಕ್ಕೂ. ಅದಕ್ಕೆ ಬುದ್ಧಿವಂತರಾದವರು ಯಾರಾದರೂ ಸರಿ ನೀರನ್ನು ಯಾರು ಬಯಸ್ತಾರೆ ಬೇಡಪ್ಪ ಇದು ಅಂತ ಅದರಲ್ಲೇ ಕೂತಿರ್ತಾರೆ. ಮತ್ತೆ ಜ್ಞಾನಿಗಳೆಲ್ಲ ದೇವರನ್ನೇ ಚಿಂತನೆ ಮಾಡ್ತಾ ಅಲ್ಲೇ ಇರ್ತಾರೆ ಅಂತ ಹೇಳ್ತಾರಲ್ಲ, ಯಾಕೆ ಅವ್ರು ಬುದ್ಧಿ ಇಲ್ವಾ, ಅವ್ರಿಗೆ ಬೇಡವಾ ಈ ಸುಖಗಳೆಲ್ಲ, ಏನ್ ರುಚಿಯಾಗಿರಲ್ವ ಇದು ಅಂದ್ರೆ ಇದಕ್ಕಿಂತ ರುಚಿಯಾದ್ದು ಸಿಕ್ಕಿದೆ ಅದು ಕೊಡ್ತಾನೆ ದೇವ ಅಲ್ಲಿ. ಅದಕ್ಕೆ ಇಲ್ಲಿ ಭಗವಂತನ ಚಿಂತನೆ ಮಾಡಿ ಮಾಡಿ ಆನಂದ ಪಟ್ಟವರು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಇದೇನು ಯಜ್ಞ ಯಾಗಾದಿಗಳೆಲ್ಲ ಮಾಡಿ ಅಲ್ಲಿಗೆ ಹೋದ ಮೇಲೆ ಏನು ಸುಖ ಪಡಬೇಕು ತಿರುಗಾಡಿ ಮಾಡಿ ಅಂತ ಹೇಳಿ ಏನು ಸುಖಗಳಿರುತ್ತಲ್ಲ ಅವೆಲ್ಲ ದೇವರ ಚಿಂತನೆ ಮಾಡಿದವರಿಗೆ. ಅಪ್ಪ ನೀನು ದೇವರ ಕಾಲು ಹಿಡಿದಿಯಲ್ಲ ತಗೋ ಬೋನಸ್ ಅಂತ ಕೊಡ್ತಾರೆ. ಭಕ್ತರು ಹೇಳ್ತಾರಂತೆ ಬ್ಯಾಡ್ರಿ, ಅದೇನಪ್ಪ ಈ ಸ್ವರ್ಗದಲ್ಲಿ ಸಿಗುವಂತಹ ಸುಖಗಳಿಗಾಗಿ ಬದುಕೆಲ್ಲ ಯಜ್ಞಗಳು ಮಾಡಿ ಹೊಗೆ ಕುಡಿದು ಎಲ್ಲ ಮಾಡಿ ಇಲ್ಲಿಗೆ ಬರ್ತಾರೆ, ಇದಕ್ಕಾಗಿ ಒದ್ದಾಡ್ತಾರೆ, ಇಲ್ಲಿ ಈ ಸುಖಗಳನ್ನು ಪಡೆದು ಕಳೆದು ಬೀಳುವಾಗ ಅಯ್ಯೋ ಅಂತ ಒದ್ದಾಡ್ತಾರೆ. ನಿಂಗೆ ನಾವಾಗಿ ಬೋನಸ್ ಆಗಿ ಕೊಟ್ಟರೆ ಯಾಕೆ ಬೇಡ ಅಂತೀಯ. ಅವಾಗ ಅವ್ರು ಹೇಳ್ತಾರೆ ನಾವೇನಂತ ಗೊತ್ತಿಲ್ಲದವರಲ್ಲ, ಈ ಏನು ಸುಖಗಳು ಪಟ್ಟರೆ ಅದೇನು ಮನಸ್ಸಿನ ವಿಕಾರ ರೂಪವಾದ ಸುಖವೇ ಬರೋದು, ಆ ಸುಖ ಅದಕ್ಕೆ ತಾತನಷ್ಟು ಸುಖ ದೇವರನ್ನ ಸ್ಮರಣೆ ಮಾಡಿದರೆ ದೇವರು ಕೊಡ್ತಾ ಇದ್ದಾನೆ. ಅದಕ್ಕೆ ದಯವಿಟ್ಟು ಈ ಸ್ವರ್ಗದಲ್ಲಿ ಈ ಸುಖಗಳು ಬ್ಯಾಡ್, ನಮಗೆ ಇನ್ನೇನು ಬೇಕು, ದೇವರನ್ನ ನೆನೆಯುವಂಥ ನಿಮ್ಮಂಥ ಮಹಾತ್ಮರಿರ್ತೀರಲ್ಲ ನಿಮ್ಮ ಮಧ್ಯೆ ಇದ್ದು ದೇವರ ನೆನಪು ಬರುವಂತೆ ಮಾಡಿ ನನಗೆ ತುಂಬ ಸುಖ ಸಿಗುತ್ತೆ. ಅವಾಗ ಹೇಳ್ತಾರಂತೆ ಅಯ್ಯ ಸರಿ ಅದು ಕೊಡೋಣ, ಆದರೆ ದೇವರು ಆರ್ಡರ್ ಮಾಡಿದ್ದಾರೆ. ಏನಂತ, ಇವರೆಲ್ಲ ನನ್ನ ಕಾಲು ಹಿಡಿದು ಬಂದವರು, ನನಗಾಗಿ ಚಿಂತನೆ ಮಾಡತಕ್ಕರು, ಇವರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಬಿಡ್ರಿ, ಎಲ್ಲ ಕಂಪಲ್ಸರಿ ನಾನು ಕೊಟ್ಟಿದ್ದು ತಗೋಬೇಕು ಅಂತ ಹೇಳ್ರಿ. ಅವಾಗ ಮತ್ತೂ ದೇವದೂತರು ಹೇಳ್ತಾರೆ ಅಯ್ಯ ನೀನು ಎಲ್ಲ ತಿರುಗಾಡ್ಬೇಕಂತೆ, ತಿನ್ಲೇಬೇಕಂತೆ, ಉಣ್ಲೇಬೇಕಂತೆ, ತಿರುಗ್ಲೇಬೇಕಂತೆ, ದೇವರಾಜ್ಞಾ ಹೌದಾ, ದೇವರ ಆಜ್ಞೆ ಮಾಡಿದಾರ? ಸರಿ ಅಪ್ಪ, ನೀವೇನು ಕೊಟ್ರೆ ತಗೋತೇನೆ ಅಂತ ತಿರುಗಾಡುತ್ತಾರೆ. ಆ ತಿರುಗಾಡೋ ಕಾಲಕ್ಕೆ ಕೇಳ್ಕೊಂತಾರೆ, ಇಲ್ಲೂ ದೇವರ ಚಿಂತನೆ ನನಗೆ ಬರುವಂತೆ ಮಾಡಿ. ಹಾಗೆ ನೋಡಿ, ದೇವರು ಕೊಟ್ಟ ಭೋಗ ಅಂತ ಪಡ್ತಾರೆ, ಅದರ ಮೇಲೆ ಗಮನ ಇರಲ್ಲ, ದೇವರಲ್ಲೇ ಮನಸ್ಸಿಟ್ಟಿರ್ತಾರೆ. ಇದು ದೇವರ ಕಡೆ ಹೋಗುವಂಥವರ ಲಕ್ಷಣ. ಅದನ್ನ ಕೃಷ್ಣ ಹೇಳ್ತಾನೆ, ಹಾಗಿರೋ ನೀನು ಅಂತ ಹೇಳಿ. ನಾವದನ್ನ ಬಿಟ್ಟು ಬರೇ ನೀರಿನಂಥ ಸುಖ, ಅದಕ್ಕಾಗಿ ಪಡಬಾರದ ಕಷ್ಟಗಳು ಪಡಬೇಕಿಲ್ಲಿ. ಯಾವುದು ಅಂದರೆ ನಾನಾ ಯಜ್ಞಗಳು ಅಂದರೆ ಸಾಮಾನ್ಯ ಏನ್ರಿ, ಅಂಥ ನಿಯಮಗಳು ಪಾಲನೆ ಮಾಡಬೇಕು, ಪದಾರ್ಥ ಸಂಗ್ರಹ ಮಾಡಬೇಕು, ಕಷ್ಟಪಟ್ಟು ನಿಯಮಗಳಿಂದ ಇರಬೇಕು, ಅಷ್ಟು ಹೋಮಗಳು ಮಾಡಬೇಕು, ಇಷ್ಟೋ ಒದ್ದಾಡಿದ್ದಕ್ಕೆ ಚೂರೇ ಸಿಗುತ್ತದು. ಅದು ಇಂಥದ್ದು ನೀರಿನಂಥದ್ದು, ಅದು ಎಷ್ಟು ಸಿಗುತ್ತೆ? ಸ್ವಲ್ಪ ಸಿಗುತ್ತೆ, ಮತ್ತೆ ಹೊಟ್ಟೋಗುತ್ತೆ, ಅಯ್ಯೋ ಅಂತ ಮತ್ತೆ ಕಡೆಗೆ ಬರಬೇಕು. ಅದ ಕೃಷ್ಣ ಅಂದ, ಈ ಭಾಗ್ಯಕ್ಕೆ ಎಷ್ಟು ಕಲ್ಪಗಳು ಬದುಕಿದ್ರು ಹೀಗೆ ಬದುಕಿರ್ತೀಯಲ್ಲೋ ನೀನು, ಮತ್ತು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗ ಏನಿರಲ್ಲ, ಮಧ್ಯೆ ನಿನ್ ಹಿಂದಿನ ಕರ್ಮ ಕೂತಿರುತ್ತೆ, ಯಜ್ಞ ಬೇಡ ಏನು ಬೇಡ ಅನ್ಸುತ್ತೆ, ಅವಾಗ ಬೇಡದ ಕರ್ಮಗಳೆಲ್ಲ ಮಾಡ್ತೀಯ. ಅವಾಗ ಸ್ವರ್ಗಕ್ಕೆ ಮಾತ್ರ ಅಲ್ಲ, ಇನ್ನೊಂದು ಕಡೆ ಇದೆ ನರಕ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಇನ್ನ ಬೇರೆ ಇರುತ್ತೆ. ಹೌದಾ, ಹಾಗಾದ್ರೆ ನಮ್ ನರಕಕ್ಕೆ ಹೋದೆ ಏನೋ ಹೋಗದೆ ಸಂತೋಷವಾಗಿರುವಂತೆ. ಹಾಗಾದ್ರೆ ನನ್ನ ಹತ್ರ ಬಾ, ಎಲ್ಲ ಕರ್ಮಗಳು ನನ್ನ ಪ್ರೀತಿಗಾಗಿಯೇ ಮಾಡು, ನನ್ನನ್ನು ಪಡಿ. ಇದರ ಇನ್ನೊಂದು ವೆರೈಟಿ ಇದ್ದಾರೆ, ಏನು, ಒಬ್ಬರು ದೇವರನ್ನೇ ಚಿಂತನೆ ಮಾಡಿದರೆ ಪರ್ಮನೆಂಟ್ ಆದ ಸುಖ ಮೋಕ್ಷದಲ್ಲಿ ಸಿಗುತ್ತೆ ಅಂತ ಹೋಗುವರು. ಹೌದಾ, ಈ ಒಳಗಿರತಕ್ಕಂಥ ಸ್ವರೂಪ ಸುಖ ಮೋಕ್ಷದಲ್ಲಿ ಸಿಗುತ್ತೆ, ಆನಂದವಾಗಿರ್ಬೋದು ಅಂತ ಅದಕ್ಕೆ ಹೋಗುವರು ಕೆಲವರು. ಅದರಲ್ಲಿ ಇನ್ನ ಬೇರೆ ವರ್ಗ ಇದೆ, ಅವರೇನು ಮಾಡ್ತಾ ಇದ್ದಾರೆ ಅಂದರೆ ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ದೇವರನ್ನೇ ಚಿಂತನೆ ಮಾಡುವಾಗ ಅವರ ತಲೆಯಲ್ಲಿ ಏನು ಬರ್ತಾ ಇದೆ, ದೇವರು ಎಷ್ಟು ಉಪಕಾರಿ, ಎಂಥ ಅನುಗ್ರಹ ಮಾಡ್ತಾ ಇದ್ದಾನೆ, ಸ್ವಾಮಿ ನಿನ್ನ ಜೊತೆಗೇ ಇರಬೇಕು, ನಿನ್ನ ಮುಟ್ಟಬೇಕು, ನಿನ್ನ ನೋಡಬೇಕು, ನಿನ್ನ ಜೊತೆಗೇ ಇರಬೇಕು ಅಂತ ಅವನನ್ನೇ ಬಯಸ್ತಾ ಇದ್ದಾನೆ. ಆವಾಗ ದೇವ ಏನು ಮಾಡಿದ, ಅವರಿಗೆ ಆನಂದ ಕೊಡ್ತಾ ಬರ್ತಾ ಇದ್ದಾನೆ. ಉದ್ರೇಕ ಅಂತಾರೆ, ಏನು ಕೊಡ್ತಾನೆ ಅಂದರೆ ಸ್ವರೂಪದಲ್ಲಿರುವ ಸುಖ ಏನಿದೆ ಅದನ್ನು ಮೀರಿಸಿದ ಸುಖ ದೇವರು ಕೊಡ್ತಾನಂತೆ. ಉದ್ರೇಕ ಕೊಟ್ಬಿಡ್ತಾನೆ ತನ್ನ ಚಿಂತನೆಯಲ್ಲಿ, ಆದಮೇಲೆ ಆ ಉದ್ರೇಕ ಸ್ವಿಚ್ ಆಫ್ ಮಾಡ್ತಾನೆ, ಮಾಡಿ ನೋಡ್ರಿ ಮೋಕ್ಷಕ್ಕೆ ಬಂದಿದ್ರಲ್ಲ, ಇಲ್ಲೂ ಕೂಡ ಜನ ತಿನ್ನೋದು ಕುಡಿಯೋದು ಎಲ್ಲ ಇದೆ ನೋಡಿ, ಬರ್ರಿ ಹೋಗಿ ಬನ್ನಿ. ಅವರೆಲ್ಲ ಕಡೆ ಹೋಗ್ಬಿಡ್ತಾರೆ. ಹೋಗಿ ಬಂದು, ಅಯ್ಯೋ ಇದು ಸಪ್ಪಿದೆ ಹರಿ, ಮತ್ತೇನು ಬೇಕಯ್ಯ, ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಬೇಡಪ್ಪ. ಯಾಕೆ ಅಂದರೆ ಈ ಮೋಕ್ಷಕ್ಕೆ ಬಂದ ಮೇಲೆ ಬರುವ ಈ ಪರ್ಮನೆಂಟ್ ಸುಖ ಏನಿದೆಯಲ್ಲ, ಇದನ್ನೇ ನೀನು ನಮಗೆ ಭೂಮಿಯಲ್ಲಿರುವಾಗಲೇನೆ ನಿನ್ನ ಚಿಂತನೆ ಮಾಡುವಾಗ ಈ ಹೊರಗಿನ ಸುಖ ಸ್ವರೂಪದ್ದು ಕೊಟ್ಟಿಲ್ಲ ಭೂಮಿಯಲ್ಲಿ, ಆದರೆ ಹೊರಗಿನ ಸುಖ ಎಷ್ಟು ಕಾನ್ಸಂಟ್ರೇಟ್ ಆಗಿರುತ್ತೆ ಅಂದರೆ ಸ್ವರೂಪ ಸುಖವನ್ನು ಬೀಟೌಟ್ ಮಾಡುವಷ್ಟು ಕೊಟ್ಟಿದೆ ನಿನ್ನ ಚಿಂತನೆಯಿಂದ. ಆ ಸುಖವನ್ನು ಪಡೆದವರಿಗೆ ಈ ಸುಖ ಬರೇ ತಿಂದು ಕುಡಿದು ಏನು ಸ್ವರೂಪ ಸುಖ ಅಭಿವ್ಯಕ್ತಿ ಆಗುತ್ತಲ್ಲ, ಹೊರಗೆ ಬರುತ್ತಲ್ಲ, ಅದೇನು ಟೇಸ್ಟಿ ಕಾಣಿಸ್ತಾ ಇಲ್ಲ, ಮತ್ತೇನು ಬೇಕು, ನಿನ್ನ ಹತ್ರ ಇರಬೇಕು. ಅವಾಗ ದೇವ ತನ್ನ ಹತ್ರನೇ ಇಟ್ಟುಕೊಂಡು ಅವರಿಗೆ ಅದ್ಭುತ ಆನಂದವನ್ನು ಕೊಡ್ತಾನೆ. ಅವರಿಗೆ ದೇವರ ಹತ್ತಿರ ಇರುವಾಗ ಬರುವಷ್ಟು ಆನಂದ ಮೋಕ್ಷದಲ್ಲಿದ್ರೂ ಬರಲ್ಲ ಅಂತ. ಅದಕ್ಕೆ ಹೇಳ್ತಾರೆ ದಾಸರು, ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ, ಯಾಕ್ರಿ ಬೇಡ ಆ ಮೋಕ್ಷದಲ್ಲಿ ಸುಖ ಯಾಕೆ ಬೇಡ ಅಂದ್ರೆ, ತುತ್ತಾತನಷ್ಟು ಸುಖ ದೇವ್ರ ಚಿಂತನೆ ಮಾಡೋ ಕಾಲಕ್ಕೆ ಬರೋ ಕಾಲಕ್ಕೆ ಅದೇ ಯಾಕ್ರಿ ವೇಸ್ಟು. ಹೌದಾನೆ, ಮೋಕ್ಷ ಅದೇ ಬೇಡಪ್ಪ, ಸುಮ್ಮನೆ ಯಾಕೆ ಹೋಗ್ಬೇಕು ಅಲ್ಲಿಗೆ ಅಂತಾರಂತವ್ರು. ಆ ವರ್ಗ ಬೇರೆ. ಇವಾಗ ನಿಮ್ಮನೆಯಲ್ಲಿ ಏನೋ ಫಲಹಾರ ಉಪ್ಪಿಟ್ಟೇನೋ ಮಾಡ್ಕೊಂಡಿದ್ದೀರಾ, ದೂರ ರಾಯಚೂರಲ್ಲಿ ಇದ್ದಾರೆ ನಿಮ್ಮವರು, ಕರೆದ್ರು, ಏ ಬೆಂಗಳೂರಿಂದ ರಾಯಚೂರಿಗೆ ಫ್ಲೈಟ್ ಇದೆ, ಇಲ್ಲ ಇತ್ತು ಅನ್ಕೊಳ್ರಿ, ಅರೇಂಜ್ ಮಾಡಿದ್ವಿ, ಒನ್ ಅವರಲ್ಲಿ ಬರಬಹುದು ಮೈಸೂರಿಗೆ, ಫಲಾರಕ್ಕೆ ಬಂದ್ಬಿಡಿ. ನೀವು ನೋಡಿರಿ ಇಷ್ಟು ದೂರ ಹೋಗ್ಬೇಕಲ್ಲ, ಏನು ಮಾಡಿದ್ರಿ ಫಲಾರ? ಒಳ್ಳೆ ಉಪ್ಪಿಟ್ಟು ಮಾಡಿದೆ. ಅಯ್ಯೋ ರಾಮ, ಆ ಉಪ್ಪಿಟ್ಟು ನಮ್ಮನೆ ಹಾಗೆ ಕೂತಿದೆ, ಈ ಭಾಗ್ಯಕ್ಕೆ ಫ್ಲೈಟ್ಗಳು ಏರ್ಕೊಂಡು ಅಲ್ಲಿಗೆ ಹೋಗ್ಬೇಕಾ? ಬೇಡಪ್ಪ, ಮತ್ತಿನ್ನೊಂದು ಸಲ ಬರೋಣ. ಹಾಗೆ ಇಲ್ಲೇ ದೇವರ ಚಿಂತನೆ ಮಾಡುವಾಗ, ಇಲ್ಲೇ ದೇವರ ಚಿಂತನೆ ಮಾಡುವಾಗ ಇದನ್ನ ಶುಕಾಚಾರ್ಯರ ವರ್ಣನೆ ಮಾಡುವಾಗ ಹೇಳ್ತಾರೆ, ನಿಜ ಲಾಭ ತುಷ್ಟ ಅಂತ ಹೇಳ್ತಾರೆ. ದೇವ ಏನು ಮಾಡ್ತಾನೆ ಇವರಿಗೆ ಅಂದ್ರೆ, ಮೋಕ್ಷದಲ್ಲಿ ಕೊಡಬೇಕಾದ ತಿಂದು ಕುಡಿದು ಏನು ಮಾಡಿದ್ರೆ ಬರಬೇಕಾದ ಆನಂದ, ಅದಕ್ಕೆ ಮೀರಿದ ಆನಂದ ಇಲ್ಲೇ ಕೊಟ್ಬಿಡ್ತಾನಂತ ಅವರಿಗೆ. ಹೇಗ್ರಿ ಕೊಡ್ತಾನೆ? ಅವನ ಕಂಟ್ರೋಲ್ ಅಲ್ಲಿದೆ. ಹೂ ಆರ್ ಯು ಟು ಕ್ವಶನ್ ಹಿಮ್? ಅವನ ಕೆಪಾಸಿಟಿನೇ ಅರ್ಥ ಆಗಿಲ್ಲ. ನಮ್ಮ ತರ್ಕ ಪ್ರಕಾರ ಅವನು ಹೇಗೆ ಕೊಡ್ತಾನೆ, ಹೀಗ್ಯಾಕೆ ಕೊಡ್ತಾನೆ, ಹಾಗ್ಯಾಕೆ ಕೊಡ್ತಾನೆ? ಅಯ್ಯೋ ತರ್ಕವೋ ತರ್ಕ, ನಮ್ದೆಲ್ಲ ಬಹಳ ಬುದ್ಧಿವಂತರು ನಾವು. ವಾಯುದೇವರು ಜೀವನ ಸ್ವರೂಪ ದೇಹದಲ್ಲಿ ಪ್ರವೇಶ ಮಾಡ್ತಾರೋ ಇಲ್ವೋ, ಇದ್ದಾರೆ ಅಂತ ಪ್ರಮಾಣಗಳೇ ಹೇಳ್ತಾ ಇವೆ. ಅದು ನಾವೊಪ್ಪಲ್ಲ. ಯಾಕೆ ಅಂದ್ರೆ ಅಲ್ರಿ, ಹೇಗೆ ಹೋಗ್ತಾರ್ರಿ, ಹಾಗೆ ಹೋಗ್ತಾರಾ, ಹೀಗೆ ಹೋಗ್ತಾರಾ, ಅದ್ದ ಇದ್ದ ನಮ್ಮ ಬುದ್ಧಿವಂತಿಗೆಲ್ಲ ಪ್ರದರ್ಶನ ಮಾಡ್ತೀವಿ. ಒಳಗೆ ಕೂತಿದ್ದಾರೆ ವಾಯುದೇವರು. ಏನಿನ್ನ, ನಾನು ಒಳಗೆ ಬಂದಾಯ್ತು ಮಹಾರಾಯ, ಯಾವಾಗೋ ಇದ್ದೀನಿ ನಿಮ್ಮ ಒಳಗೆ, ಸ್ವರೂಪ ದೇಹದಲ್ಲೇ ಕೂತಿದ್ದೀನಿ, ನಾನು ಬರ್ಬೋದಾ ಇಲ್ಲ ಅಂತ ನೀವು ಡಿಸ್ಕಷನ್ ಮಾಡ್ತಾ ಇದ್ದೀರಿ, ಇದೇನು ಬುದ್ಧು ನಿಮ್ದು ಅಂತ. ಹೌದಲ್ವ, ನಮ್ಮ ತರ್ಕಕ್ಕೆ ಎಟಕಿದರೇನೆ ಅದನ್ನ ಒಪ್ತೀವಿ ಅಂತ ನಾವು ಹೋದರೆ ಅದೆಂದು ಸಾಧ್ಯ. ಪ್ರಮಾಣಕ್ಕೆ ತಕ್ಕಂತೆ ನಾವು ಹೋಗ್ಬೇಕು. ಹೌದಾನೆ? ಅನೇಕ ಪ್ರಮಾಣಗಳು, ವಾಯುದೇವರು ಒಳಗಿದ್ದಾರೆ ಇದ್ದಾರೆ ಅಂತಿದೆ, ಮತ್ತೆ ಇದ್ದ ಮೇಲೆ ಮತ್ತೆ ಹೇಗೆ ಹೋದ್ರು ಒಂದು ಚರ್ಚೆ. ಹೇಗೆ ಬೇಕಾದ್ರೂ ಹೋಗ್ಲಿಪ್ಪ, ದೇವರ ಪರಮಾನುಗ್ರಹದಿಂದ, ಅಘಟನ ಘಟನಾ ಸಾಮರ್ಥ್ಯದಿಂದ ಹೇಗ್ ಬೇಕಾದ್ರೂ ಹೋಗ್ತಾರೆ. ನಿಂಗೇನ್ ಕಷ್ಟ, ನಿಂಗೇನ್ ಕಷ್ಟಪ್ಪ? ಒಳಗ್ ಕೂತಾರೆ ಮಾಡಿಸ್ತಾರೆ. ದೇವರ ಸಾಮರ್ಥ್ಯವನ್ನ ನಾವು ಕಡಿಮೆ ಮಾಡಿಬಿಟ್ರೆ ಹೇಗೆ? ಹಾ, ಆ ರೀತಿಯಲ್ಲಿ ವಿಶೇಷವಾಗಿ ಭಗವಂತ ನಮಗೆ ಈ ಸಂಸಾರದಲ್ಲಿರುವಾಗಲೇನೆ ಏನು ಮಾಡುತ್ತಾನೆ ಅಂದರೆ, ಮೋಕ್ಷದಲ್ಲಿ ಬರಬೇಕಾದ ಆನಂದ ಕೊಟ್ಬಿಡ್ತಾನೆ. ಅವಾಗ ಮೋಕ್ಷಕ್ಕೆ ಹೋದ್ಮೇಲೆ ಕೂಡ ಇದೇ ಆನಂದ ಬರುವುದಾದ್ರೆ ಅಲ್ಲೇ ಕೊಡ್ಬೇಕು. ಅದೇ ಹೇಳಿದ್ರು, ಅದಕ್ಕಿಂತ ಹೆಚ್ಚಾದ್ರೆ ಬರ್ತೀವಿ. ಎಲ್ಲಿ? ನಿನ್ನನ್ನು ಸ್ಮರಣೆ ಮಾಡೋದ್ರಲ್ಲಿ ಬರ್ತಾ ಇದೆ, ಅದು ಸಾಕಪ್ಪ. ಆ ರೀತಿಯಲ್ಲಿ ಕೃಷ್ಣ ಹೇಳಿದ, ಇಷ್ಟು ಪ್ರಾಫಿಟ್ ಇದೆಯೋ, ನನಗಾಗಿ ಕರ್ಮಗಳು ಮಾಡಿದರೆ ನನ್ನನ್ನು ಪಡೆಯಲಿಕ್ಕೆ ಸಾಧ್ಯ. ಮತ್ತೆ ಈಗ ಹೇಳು, ನನಗಾಗಿ ಕರ್ಮಗಳನ್ನು ಮಾಡುತ್ತಾ ನನ್ನನ್ನೇ ನೆನೆಯುತ್ತಾ ಇರುವಾಗ ಅಲ್ಲೇ ನಿನಗೆ ಸುಖ ಕೊಟ್ಬಿಡ್ತೀನಿ ನಾನು. ಏನು ಈ ಯಜ್ಞಗಳು ಮಾಡಿ ಒದ್ದಾಡಿ ಏನು ಸುಖ ಪಡ್ತಾರಲ್ಲ, ಅದೆಲ್ಲ ಅಲ್ಲೇ ಕೊಟ್ಬಿಡ್ತೇನೆ. ಮತ್ತೆ ಸುಲಭವಾಗಿ, ಏನೂ ಕಷ್ಟ ಇಲ್ಲ, ನನ್ನಲ್ಲೇ ಮನಸ್ಸಿಟ್ಟರೆ ಸಾಕು, ಸಂತೋಷವಾಗಿರ್ಬೋದು. ಮತ್ತೆ ಇದು ಬೇಕಾ, ನಾನಾ ಪಡಬಾದ ಪಾಟ್ಲೆಲ್ಲ ಪಟ್ಟು ನಂತರ ಸ್ವರ್ಗಕ್ಕೆ ಹೋಗಿ ಮತ್ತೆ ಕಳಗೆ ಬಿದ್ದು ಹಾಲು ಮುರ್ಕೊಂಡು ಯಾಕೋ? ಎಷ್ಟು ಚೆನ್ನಾಗಿದೆ ಹಿತಕರವಾದ ತಾಯಿ ನುಡಿ, ಇದು ನಮ್ಮ ತಲೆಗೆ ಅರ್ಥ ಆಗಲ್ಲ. ಅರ್ಥ ಆದಾಗ, ಅನುಷ್ಠಾನಕ್ಕೆ ಬಂದಾಗ ನಮ್ಮ ಸಮಾನ ಇಲ್ಲ, ಅದ್ಭುತವಾಗಿರ್ತೀವಿ ನಾವು. ಅದನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಪುಣ್ಯಕರ್ಮಗಳು ಮಾಡಿ ಅದರಿಂದ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಹಾಗ ಹೋಗ್ತಾನೆ, ಬೀಳ್ತಾನೆ. ಒಂದು ವೇಳೆ ಅಧರ್ಮವೇ ಮಾಡ್ತಾ ಇದ್ದಾನ, ಇನ್ನವನ ಕತೆ ಹೇಳಬೇಕಾ? ಏನದು? ಯದಿ ಅಧರ್ಮರತಃ ಸಂಗಾತ್ ಅಸತಾಂ ಅಜಿತೇಂದ್ರಿಯ, ಅಧರ್ಮದಲ್ಲೇ ರತನಾಗಿದ್ದಾನೆ, ತಪ್ಪಾದವರ ಸಂಘವೇ ಇದೆ, ಅದರಿಂದ ಇಂದ್ರಿಯಗಳ ನಿಗ್ರಹವಿಲ್ಲ. ಕಮಾತ್ಮ ಕೃಪಣೋ ಲುಬ್ಧ, ಆ ಒಂದು ಸಿಗುವಂತಹ ಸುಖಗಳಿಗೆ ಲೋಭದಿಂದ ಅದಕ್ಕೆ ಹೇಳ್ತಾರೆ ಕೃಪಣ ಅಂದ್ರೆ ಕ್ಷುದ್ರ ಅಂದ್ರೆ ಸೂಜಿ ಮೊನೆಯಷ್ಟು ಸುಖ ಸಿಕ್ಕರೆ ಅದಕ್ಕಾಗಿ ಬೆಟ್ಟದಷ್ಟು ಕಷ್ಟಪಡುವವ, ಅಷ್ಟು ಕೃಪಣನಾಗಿರ್ತಾನೆ, ದೀನನಾಗಿರ್ತಾನೆ, ಕ್ಷುದ್ರನಾಗಿ ಬಿಡ್ತಾನೆ ಕಮಾತ್ಮ. ಅವನ ಸ್ವಭಾವವೇ ಬಯಕೆಗಳು ಪಡೋದಾಗ್ಬಿಡುತ್ತೆ. ಸ್ತ್ರೈಣ ಯಾವಾಗೂ ಸ್ತ್ರೀ ಲಂಪಟನಾಗಿರ್ತಾನೆ, ಭೂತ ವಿಹಿಂಸಕ. ಅಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಜೀವರಾಶಿಗಳಿಗೆ ತೊಂದರೆ ಕೊಡೋವನಾಗ್ಬಿಡ್ತಾನೆ ತನಗಾಗಿ ಅಂತ ಹೇಳ್ತಾರೆ. ಇಲ್ಲಿ ನೋಡಬೇಕು, ದೇವತೆಗಳು ಹಾಗೆಯೇ ಅನೇಕ ಜನ ಜ್ಞಾನಿಗಳು ಪರಸ್ಪರ ಸಿಟ್ಟು ಬಂದಾಗ ಅಲ್ಲಿ ಒಬ್ಬರಿಗೊಬ್ಬರು ಶಾಪಗಳು ಕೊಟ್ಕೊಳ್ಳೋದಿಲ್ಲ, ಅದರಲ್ಲಿ ಶಬ್ದ ಪ್ರಯೋಗ ಮಾಡುತ್ತಾರೆ. ಏನದು? ಅವರು ಯಾರು? ಭಗವಂತನ ಚಿಂತನೆ ಮಾಡ್ತಾ ಇರತಕ್ಕಂಥವರೇ. ಅಲ್ಲಿ ದೊಡ್ಡವರ ಅಪರಾಧ ಅಥವಾ ಏನಾದರೂ ನಡೆದಾಗ ಶಾಪ ಕೊಡ್ತಾರೆ. ಎಲ್ಲಿ? ದಕ್ಷಯಜ್ಞ ಧ್ವಂಸ ಘಟ್ಟದಲ್ಲಿ. ದಕ್ಷಯಜ್ಞ ನಡೀತಾ ಇದೆ ಅಂದರೆ ಪ್ರಜಾಪತಿಗಳ ಯಜ್ಞ ನಡೀತಾ ಇದೆ. ದಕ್ಷ ಪ್ರಜಾಪತಿಗಳು ಬಂದಾರೆ, ರುದ್ರದೇವ ದೂಷಣ ಮಾಡಿದ್ದಾರೆ. ಅದಕ್ಕಾಗಿ ನಂದೀಶ್ವರ ಶಾಪ ಕೊಡ್ತಾರೆ. ಯಾರು ರುದ್ರದೇವರನ್ನ ಬೈದಿದ್ದೀರೋ, ಈ ದಕ್ಷ ಪ್ರಜಾಪತಿಯನ್ನ ಯಾರು ಹಿಂದೆ ಹಾಕ್ಕೊಂಡು ಬರ್ತಾ ಇದ್ದೀರೋ, ಅವರೆಲ್ಲರೂ ಕೂಡ ವೇದ ಮಾರ್ಗವನ್ನ ಬಿಟ್ಟಿರಲಿ. ನಂತರ ವಿಶೇಷವಾಗಿ ಸ್ತ್ರೈಣ ಅಂತ ಇದನ್ನೇ ಹಾಕ್ತಾರೆ, ಭಗವಂತನ ಮರೆತು ಕಾಮನಾದಿಗಳಲ್ಲಿ ಬಿದ್ದಿರಲಿ ಅಂತ ಶಾಪ ಕೊಡ್ತಾರೆ. ಯದ್ಯಪಿ ಆಚೆ ಇದ್ದವರು ಅಂಥವರಲ್ಲ, ಆದರೆ ಈ ಶಾಪದ ಪ್ರಭಾವದಿಂದ ಅವರೇನಾಗ್ತಾರೆ, ಭೂಮಿಯಲ್ಲೇ ಹುಟ್ಟುತ್ತಾರೆ, ನಾನಾ ರೀತಿಯಾದ ಕಾಮನೆಗಳಿಗೆ ಒಳಗಾಗ್ತಾರೆ. ಯಾವುದು? ಶಾಪ ಪ್ರಭಾವದಿಂದ ಬಿದ್ದು ಒದಾಡ್ತಾ ಇರ್ತಾರೆ. ಯಾವಾಗಾದ್ರೆ ಶಾಪ ಪ್ರಭಾವ ಬಿಟ್ಟೋಗುತ್ತೋ ಆವಾಗ ಅವರಿಗೆ ಬುದ್ಧಿ ಜ್ಞಾನ ಎಲ್ಲ ಬಂದ್ಬಿಡುತ್ತೆ, ಸರಸರ ಸರಸಾಧನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಶಾಪಾದಿಗಳಿಂದ ಕರ್ಮಾದಿಗಳಿಂದ ಆಗಿರತಕ್ಕಂಥವರ ವರ್ಗ ಬೇರೆ ಭೂಮಿ ಮೇಲೆ. ಇನ್ನು ಜೀವರಾಶಿಗಳು ಸಹಜವಾಗಿ ಇನ್ನು ಆ ಮೇಲ್ಮಟ್ಟಕ್ಕೆ ಹೋಗದೆ ಕೆಳಮಟ್ಟಕ್ಕೆ ಇರತಕ್ಕಂಥ ಜೀವರಾಶಿಗಳು ಅವರು ಹೀಗೆ ಹೊರಟೋಗ್ತಾರೆ. ಪಶೂನ್ ಅಭಿಧಿನಾ ಲಭ್ಯ ಪ್ರೇತಭೂತ ಗಣಾನ್ ಯಜನ್ ನರಕಾನವಶೋ ಜಂತು ಗತ್ವಾಯತ್ಯುಲ್ಬಣಂ ತಮಃ. ಈ ವಿಶೇಷವಾಗಿ ಯಜ್ಞವಲ್ಲದ ಕರ್ಮಗಳಲ್ಲಿ ಪಶುಗಳನ್ನು ಕೊಂದು ಪ್ರೇತಗಳನ್ನ ಭೂತಗಳನ್ನ ವಿಶೇಷವಾಗಿ ಅವರು ಪೂಜಾ ಮಾಡುತ್ತಾರೆ, ಅಂಥವರು ನರಕಕ್ಕೆ ತಮ್ಮ ವಶವಿಲ್ಲದೆ ಹೋಗಿಬಿಡುತ್ತಾರೆ. ನಂತರ ಮತ್ತು ಉಲ್ಬಣಂ ತಮಃ ಅಂದರೆ ನಿತ್ಯ ನರಕಕ್ಕೆ ಹೋಗುವಂತ ಆಗಿಬಿಡುತ್ತೆ. ಸ್ವರೂಪದಲ್ಲಿ ಯಾರು ಇಂಥವರಿರ್ತಾರೆ? ಹಾ, ನಂತರ ಮುಂದೆ ಹೇಳ್ತಾ ಇದ್ದಾರೆ, ಇವನು ಅನೇನ ಅಯಂ ಜಿಜ್ಞಾಸಾಯ ಅನಧಿಕಾರಿ ಇತಿ ಸೂಚಿತಂ. ಸ್ವರೂಪತಃ ಯಾರು ಹೀಗಿರುತ್ತಾರೋ ಅವರು ಈ ಭಗವಂತನ ಜಿಜ್ಞಾಸೆಗೆ ಅನರ್ಹರಿವರು, ಅವರು ಹಾಗೆ ಹೋಗ್ಬಿಡ್ತಾರೆ. ಅರ್ಹರಾಗಿದ್ರೂ ಕೂಡ ಯಜ್ಞಯಾಗಗಳಲ್ಲೇ ತೊಡಗಿಕೊಂಡು ದೇವರ ಚಿಂತನೆ ಮಾಡದೇ ಇದ್ದು ಬಿಟ್ರೆ, ಅಂದರೆ ಭಗವಂತನ ಪ್ರೀತಿಗಾಗಿಯೇ ಭಗವಂತನ ಮತ್ತು ಎಲ್ಲ ಅಲ್ಲೇ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ ಅಲ್ಲಿ. ಯಜ್ಞಯಾಗಗಳು ನಂತರ ಅದರಲ್ಲೇ ಪೂಜಾ ಮಡಿ ಆಚಾರ ಎಲ್ಲ ಅದರಲ್ಲೇ ಬಂದ್ಬಿಡುತ್ತಲ್ಲ, ಆ ಬಂದಾಗ ಅದರಲ್ಲೇ ತೊಡಗಿದ್ದು ದೇವರ ಸ್ವಾತಂತ್ರ್ಯ ಜ್ಞಾನ ತನ್ನ ಅಸ್ವಾತಂತ್ರ್ಯ ಜ್ಞಾನಾದಿಗಳು ಇಲ್ಲದೆ ಕರ್ಮಗಳು ಮಾಡುವವರು, ಅದು ಇದ್ದು ಕರ್ಮಗಳು ಮಾಡುವವರು ಅಂತ ಎರಡು ವರ್ಗ. ಆ ಇಲ್ಲದೆ ಕರ್ಮಗಳು ಮಾಡುವವರಲ್ಲೂ ಕೂಡ ದೇವರ ಪ್ರೀತಿಗಾಗಿ ಮಾಡುವವರು, ದೇವರ ಪ್ರೀತಿಯಲ್ಲದೆ ಕಾಮನೆಗಾಗಿ ಮಾಡುವವರು. ಅದರಲ್ಲಿ ಕಾಮನೆಗಾಗಿ ಮಾತುವವರು ಅಂದರೆ ನಾನಾ ಭೋಗಗಳು ಪಡಲಿಕ್ಕೆ ಮಾಡುವವರು, ಅವ್ರು ಹೋಗ್ತಾರೆ ಬೀಳ್ತಾರೆ ಹೋಗ್ತಾರೆ ಬೀಳ್ತಾರೆ ಹಾಗಿರುತ್ತೆ. ಇನ್ನ ಯಾರಾದರೆ ದೇವರ ಪ್ರೀತಿಗಾಗಿಯೇ ಮಾಡಿದ್ರು, ಬೇರೆ ಏನು ಬಯಸದೇ ಇದ್ರು, ದೇವರ ಸ್ವಾತಂತ್ರ್ಯ ನನ್ನಲ್ಲಿದೆ ಅಂತ ಹೇಳಿದರೆ ಇವರೆಲ್ಲರಿಗಿಂತ ಭೀಕರವಾದ ನರಕಕ್ಕವರಿಗೆ ಬರುತ್ತೆ. ಹಾಗಾದರೆ ದೇವರ ಸ್ವಾತಂತ್ರ್ಯವನ್ನು ಕದಿಯದೆ, ನಾನು ಸ್ವತಂತ್ರ ಅಂತ ಹೇಳಿಕೊಳ್ಳದೆ, ಮನಸ್ಸಲ್ಲಿ ಅಂದುಕೊಳ್ಳದೆ ದೇವರ ಸ್ವಾತಂತ್ರ್ಯವನ್ನು ಚಿಂತಿಸಿ ತಾನು ಸ್ವತಂತ್ರ ಅಂತ ಚಿಂತನೆ ಮಾಡುತ್ತಾ ಏನೂ ಬೇಡದೆ ದೇವರ ಪ್ರೀತಿಗಾಗಿ ಕರ್ಮಗಳು ಮಾಡುವುದು ಅಂತ ಕೊನೆಗೆ ಕನ್ಫರ್ಮೇಷನ್ ಬರ್ತಾ ಇದೆ ನಾವು ಮಾಡಬೇಕಾಗಿದೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಕರ್ಮಾಣಿ ದುಃಖೋ ದರ್ಕಾಣಿ ಕುರುವನ್ ದೇಹೇ ನವತೈ ಪುಮಾನ್ ದೇಹ ಮಾ ಭಜತೆ ತತ್ರ ಕಿಂ ಸುಖಂ ಮರ್ತ್ಯ ಧರ್ಮಿಣ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಸಾತ್ವಿಕರದ್ದು ಮೊದಲು ಹೇಳಿದ್ರು, ಸಾತ್ವಿಕರಲ್ಲಿ ಎರಡು ವರ್ಗ, ಬರೇ ಕಾಮಭೋಗಗಳಿಗಾಗಿ ಯಜ್ಞಗಳು ಮಾಡುವವರು, ದೇವರಿಗಾಗಿ ದೇವರ ಪ್ರೀತಿಗಾಗಿ ಮಾಡುವವರು ಅಂತ ಎರಡು ವರ್ಗ ಸಾತ್ವಿಕರಲ್ಲಿ. ನಂತರ ತಾಮಸರದ್ದು ಹೇಳಿದ್ರು, ನಂತರ ರಾಜಸರದ್ದು ಹೇಳ್ತಾರೆ. ಅವರ ಸ್ವರೂಪ ಎಂಥದ್ದು ಅಂದ್ರೆ ದುಃಖೋದರ್ಕಾಣಿ ಕರ್ಮಾಣಿ ಕುರುವನ್, ದುಃಖವೇ ಫಲವಾಗಿರತಕ್ಕಂಥ ಉತ್ತರ ಉತ್ತರ ದುಃಖವೇ ಫಲ ಜಾಸ್ತಿ ಇರುತ್ತೆ ಅಂಥ ಕರ್ಮಗಳು ಮಾಡುತ್ತಾರೆ ರಾಜಸರು. ಅದರಿಂದ ಅವರು ಮತ್ತ ಪುನಃ ಪುನಃ ದೇಹವೇ ಬರ್ತಾ ಇರುತ್ತೆ, ಅವರಿಗೆ ನಿತ್ಯ ಸಂಸಾರಿಗಳಾಗಿರ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಲೋಕಾನಾಂ ಲೋಕಪಾಲಾನಾಂ ಮದ್ಭಯಂ ಕಲ್ಪಜೀವಿನಾಂ ಬ್ರಹ್ಮಣೋಪಿ ಭಯಂ ಮತ್ತಃ ದ್ವಿಪರಾರ್ಧ ಪರಾಯುಷ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಯಜ್ಞಯಾಗಾದಿಗಳು ಮಾಡಿ ಈ ಮೂರು ಲೋಕಗಳಲ್ಲಿ ತಿರುಗಾಡೋದೇ ಅನಿತ್ಯ ಫಲ ಅಂತ ಇಷ್ಟು ಮಾತ್ರ ಹೇಳಿಲ್ಲ, ಸತ್ಯಲೋಕ ಪರ್ಯಂತವಾಗಿ ಎಲ್ಲವೂ ಅನಿತ್ಯವೇನಯ್ಯ, ಮೋಕ್ಷ ಒಂದೇ ನಿತ್ಯ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಲೋಕಪಾಲಕರು ಅವರ ಪದವಿಗಳಿಗೂ ಕಾಲನಾಮಕ ಭಗವಂತನ ಭಯವಿದೆ, ಕಲ್ಪ ಪರ್ಯಂತ ಇರ್ತಾರೆ, ಅದು ಹೋಗಿಬಿಡುತ್ತಯ್ಯ. ಬ್ರಹ್ಮದೇವರ ಪದವಿಯೇ ಹೋಗಿಬಿಡುತ್ತೆ, ದ್ವಿಪರಾರ್ಧ ಆಯುಷ್ಯ, ಎಂಥ ದೊಡ್ಡ ಆಯುಷ್ಯ ಬ್ರಹ್ಮದೇವರದು, ಅದು ಹೋಗಿಬಿಡುತ್ತೆ. ಸದಾ ಇರೋದು ನನ್ನ ಸ್ಥಾನ ಮಾತ್ರ. ಗುಣಾಸೃಜಂತೆ ಕರ್ಮಾಣಿ ಕಾಲೋನು ಸೃಜತೆ ಗುಣಾನ್, ಜೀವಸ್ತು ಗುಣ ಸಂಯುಕ್ತೋ ಭುಂಕೆ ಕರ್ಮ ಫಲಾನ್ಯಸವು. ಗುಣ ಸಂಯುಕ್ತ ಕರ್ಮ ಫಲಾನಿ ಭುಂಕೆ. ಇಲ್ಲಿ ಹೇಳ್ತಾ ಇದ್ದಾರೆ, ನ ಕೇವಲಂ ಬ್ರಹ್ಮಾಂತ ಸರ್ವ ಜೀವಜಾತಸ್ಯ ಮತ್ತೋ ನಾಶಃ ಕಿಂತು ಅನಾದಿ ಸಂಸಾರೋಪಿ ಮತ್ಕೃತ ಏವ ಅಹಮೇವ ತಸ್ಯ ನಿವರ್ತಕ. ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಾದಿ ಸರ್ವ ಜೀವ ಜಾತಕ್ಕೆ ಅಂದರೆ ಆಯಾ ಪದವಿಗಳು ಎಲ್ಲವೂ ಹೋಗೋದು ಮಾತ್ರ ಅಲ್ಲ, ಇಡೀ ಸಂಸಾರ ಅದನ್ನು ತಂದದ್ದೇ ನಾನು, ಅದನ್ನು ತೆಗೆದು ಬಿಡೋದೇ ನಾನಯ್ಯ. ಇನ್ನ ಹೇಳ್ತಾರೆ ಗುಣಾಃ ಸೃಜಂತಿ ಕರ್ಮಾಣಿ ಕಾಲಃ ಅನುಸೃಜತೆ ಗುಣಾನ್, ಜೀವಸ್ತು ಗುಣ ಸಂಯುಕ್ತ ಭುಂಕ್ತೆ ಕರ್ಮ ಫಲಾನ್ಯಸವು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇದರ ಅರ್ಥ ಚಿಂತನೆಯನ್ನು ನಾಳೆ ಮಾಡೋಣ. ಶ್ರೀಕೃಷ್ಣ.